ಗುರುಮಾತಾ ಅಮ್ಮನವರು ಜೀವನದ ಅನುಭವಗಳನ್ನ ಸವಾಲಾಗಿ ತೆಗೆದುಕೊಂಡು ಜೀವನದ ಉಭಯಗಳನ್ನ ಒಪ್ಪಿಕೊಳ್ಳುತ್ತಾ ದ್ವಂದ್ವಗಳಿಲ್ಲದೆ ಸಂಘರ್ಷಗಳಿಲ್ಲದೆ ವಿರೋಧಗಳನ್ನ ಗೆಲ್ಲುತ್ತಾ ಸಂಸಾರ ಸಂಬಂಧಗಳು ಸ್ನೇಹ ಎಲ್ಲದರ ವೈಶಿಷ್ಟ್ಯತೆ ಮೌಲ್ಯಗಳನ್ನ ಅರಿತು ಬಂಧಗಳಿಂದ ಬಿಡಿಸಿಕೊಳ್ಳುವ ಕಲೆಯನ್ನು ತಮ್ಮ ಅನುಭವಗಳಲ್ಲಿ ಹಂಚಿಕೊಳ್ಳುತ್ತಾ ಬಂದಿರುವವರು. ದಿನನಿತ್ಯದ ಜೀವನದಲ್ಲಿ ಪ್ರತಿ ಸಂದರ್ಭಗಳನ್ನು ಭಗವದ್ಗೀತೆಯ ಸೂಕ್ಷ್ಮ ತತ್ವಗಳನ್ನು ಅನುಷ್ಠಾನಕ್ಕೆ ತಂದು ತಮ್ಮ ಜೀವನವನ್ನು ಜೀವನ ಧರ್ಮಯೋಗವಾಗಿಸಿರುವವರು. ಶ್ರೀಧರ ಶ್ರೀ ಗುಡ್ಡವು ಸಾಧಕರಿಗೆ ಪ್ರಯೋಗಶಾಲೆಯೇ ಆಗಿದೆ. ಗುರುಮಾತಾ ಅಮ್ಮ ಶ್ರೀವಿದ್ಯಾ ಉಪಾಸಕರಾಗಿದ್ದು ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಸಪ್ತಶತಿ ಪಾರಾಯಣ, ಇನ್ನೂ ಹಲವಾರು ತಾಯಿಯ ಮಹಿಮೆಯನ್ನು ತಿಳಿಸುವ ಗ್ರಂಥಗಳನ್ನು ಉಪಾಸನೆಗೈದ ಆರಾಧಕರಾಗಿದ್ದಾರೆ. ಜಗನ್ಮಾತೆಯ ಸಾಧನೆಗೆ ತಕ್ಕಂತೆ ಪರಿಸರ, ಸತ್ಸಂಗ, ಪರಿವಾರ, ಪರಿಸ್ಥಿತಿಗಳನ್ನು ವರವಾಗಿ ಕರುಣಿಸುವವಳೆಂದು ಅರಿತಿದ್ದಾರೆ.
ಭಕ್ತರನ್ನ ಯಾವತ್ತೂ ತಾಯಿ ಕೈ ಬಿಡಲ್ಲ. ಭಕ್ತಿನೇ ತಾಯಿ ಮಕ್ಕಳನ್ನ ಒಂದು ಮಾಡೋದು. ಭಕ್ತಿಯಲ್ಲಿ ಭಕ್ತ ಮುಳುಗಿದಾಗ ಭಗವಂತನಾಗ್ತಾರೆ. ಈ ಥರ ಭಕ್ತರಲ್ಲಿ ಲೋಪಾಮುದ್ರೆ ಆ ತಾಯಿಗೆ ಪರಮ ಭಕ್ತಳು. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಅಂಥ ಭಕ್ತಳಿಂದ ಅರ್ಚಿಸಲ್ಪಟ್ಟ ದೇವಿ ಅಂತ ಇದೆ ಒಂದು ನಾಮವೇ ಇದೆ. ಅವಳನ್ನು ಜ್ಞಾಪಿಸ್ಕೊಳ್ಳಿ ಅಂತ ಲೋಪಾಮುದ್ರಾ ಅರ್ಚಿತಾ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ ಅಂತ ಲೋಪಾಮುದ್ರೆ ನೆನಪಾಗತ್ತೆ. ಅಂಥ ಭಕ್ತಿ ಇರಬೇಕು. ಲೋಪಾಮುದ್ರೆ ಅಗಸ್ತ್ಯನ ಹೆಂಡತಿ, ದೇವಿ ಭಕ್ತೆ, ಅಪಾರ ಭಕ್ತಿ. ಪ್ರತಿ ಸತಿ ದೇವಿ ಅವಳ ಭಕ್ತಿಗೆ ಮೆಚ್ಚಿ ಬಂದು ಕೇಳಿದಾಗ ಏನು ಬೇಕು ಅಂತ, ಇಲ್ಲಮ್ಮ ಏನೂ ಬೇಡ ನನಗೆ, ನೀನೇ ಬೇಕು, ನೀನು ಬಿಟ್ಟು ಏನೂ ಬೇಡ, ನೀನೇ ಬೇಕು. ಆದರೂ ತಾಯಿ ಮಗುವಿಗೆ ಏನಾದರೂ ಕೊಡಲೇಬೇಕಲ್ಲ, ಬಲವಂತ ಪಡಿಸ್ತಾಳೆ. ನೀನು ಹೇಳಲೇಬೇಕು, ನಿಂಗೇನು ಬೇಕು ನಾನು ಕೊಡಬೇಕು, ಆಯಿತು ನನ್ನ ಗಂಡನಿಗೆ ನಿನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡು. ತಾಯಿ ವರ ಕೊಟ್ಟಳು ಅಗಸ್ತ್ಯನಿಗೆ, ತಾಯಿಯನ್ನು ನೋಡಬೇಕು ಅನ್ನೋ ಹಂಬಲ ಆ ಗಳಿಗೆಯಲ್ಲೇ ಪ್ರಾರಂಭ ಆಯಿತು. ಅವರಿಗೆ ಗೊತ್ತಿಲ್ಲ ಲೋಪಾಮುದ್ರೆಯಿಂದಲೇ ತನಗೆ ಇನ್ಸೇಷನ್ ಆಗಿದೆ ಅಂತ. ಲೋಪಾಮುದ್ರೆಗೆ ಹೇಳ್ತಾನೆ, ನಾನು ತಾಯಿ ನೋಡಬೇಕು, ನಾನು ಈ ಜ್ಞಾನವನ್ನು ಪಡ್ಕೊಳ್ಬೇಕು, ರಹಸ್ಯವನ್ನು ತಿಳ್ಕೊಳ್ಬೇಕಂತ ಹೊರಡ್ತಾನೆ. ಅವಳಿಗೆ ಗೊತ್ತು ಇದೆಲ್ಲ ತಾಯಿ ಆಟ ಅಂತಲೇ. ಆ ಲೀಲೆಯನ್ನು ತಾನು ನೋಡ್ತಾ ಇದ್ದಾಳೆ. ಅಗಸ್ತ್ಯ ಮನೆ ಬಿಟ್ಟು ತನ್ನ ಗುರುವಿಗಾಗಿ ಹೊರಡ್ತಾನೆ. ಯಾವ ಗುರು ಆ ದೇವಿಯ ರಹಸ್ಯವನ್ನು ಹೇಳ್ಕೊಡ್ತಾನೋ ಆ ಗುರುವನ್ನ ಉದ್ದೇಶಿಸಿ ಹೊರಡ್ತಾನೆ. ಅವನಿಗೆ ಗೊತ್ತಿಲ್ಲ ಹೆಂಡತಿನೇ ಗುರು, ತಾಯಿಯನ್ನು ದರ್ಶನ ಮಾಡಿದವಳವಳು ಅಂತ ಹೋಗ್ತಾನೆ. ಹೀಗೆ ಹೋಗುವಾಗ ಬಹಳ ಭಕ್ತಿಯಿಂದ ಅವಳನ್ನು ಕರೆಯಕ್ಕೆ ಶುರು ಮಾಡ್ತಾನೆ. ತಾಯಿ ಎಲ್ಲಿದ್ದರೂ ಹೋಗ್ಬಿಡ್ತಾಳೆ. ಹಾಗೆ ಅವನಿಗೆ ಕೇಳಿಸತ್ತೆ, ತಾಯಿಗೆ ಅವನ ಮೊರೆ ಕೇಳಿಸತ್ತೆ. ಆಗ ಅವಳು ಹೇಳ್ತಾಳೆ ನಾರಾಯಣನಿಗೆ, ಲಕ್ಷ್ಮೀ ನಾರಾಯಣ, ಇಲ್ಲಿ ನನ್ನ ಜೊತೆ ಪೊಗಡೆ ಆಡದಲ್ಲ, ನನ್ನ ಆಟ ಮುಗಿಬೇಕಾದ್ರೆ ನನ್ನ ಭಕ್ತರನ್ನ ನೀನು ಹೋಗಿ ಸಲಹಬೇಕು. ನೀನು ಒಂದು ಹೈಗ್ರೀವ ಮುನಿ ಅವತಾರದಲ್ಲಿ ಹೋಗಿ ನನ್ನ ರಹಸ್ಯವನ್ನು ಅಗಸ್ತ್ಯನಿಗೆ ತಿಳಿಸ್ಬಿಟ್ಟು ಬಾ ಅಂತ ಕಳಿಸ್ತಾಳೆ. ದೇವಿಯ ಆದೇಶದಂತೆ ದೇವಿಯ ರಹಸ್ಯವನ್ನು ಹೇಳೋದಕ್ಕೆ, ಆ ತಾಯಿಯನ್ನು ಪರಿಚಯ ಮಾಡಿಕೊಡೋಕ್ಕೆ ಅಗಸ್ತ್ಯನಿಗೆ ಹೈಗ್ರೀವನೇ ಸಾಕ್ಷಾತ್ ಭೂಮಿಗೆ ಬರ್ತಾನೆ ಅವತಾರವಾಗಿ. ನಾರಾಯಣನ ಅವತಾರ ಹೈಗ್ರೀವ ಋಷಿಗಳು ಇಬ್ಬರೂ ಭೇಟಿಯಾಗ್ತಾರೆ. ಭೇಟಿಯಾಗೋದಿದೆ ಅಲ್ಲ ತಾಯಿ ಆಟದಲ್ಲಿ. ಈ ಭೂಲೋಕದ ಒಂದು ಮಾಯೆ ಹೇಗಿದೆ ಅಂದರೆ, ಗುರು ಶಿಷ್ಯ ಒಂದು ಆಶ್ರಮ ಮಾಡಿಕೊಳ್ತಾರೆ. ಈ ಭೂಲೋಕದಲ್ಲಿ ಭಕ್ತನ ಸೇವೆ ತಗೊಳ್ತಾ ಅವನು ಲಕ್ಷ್ಮೀನ ಮರಿತಾನೆ. ಮಾಯೆ, ಇವನು ಗುರು ಸೇವೆ ಮಾಡ್ತಾ ಹೆಂಡತಿನ ಮರಿತಾನೆ. ಇಬ್ಬರೂ ಸುಖವಾಗಿ ಗುರು ಶಿಷ್ಯರು ಕಾಲ ಕಳೀತಾ ಇದ್ದಾರೆ. ಭಕ್ತಿಯಿಂದ ಇದ್ದಾರೆ, ಆದರೆ ಅವರಿಗೆ ಆ ತೀವ್ರತೆ ಬಂದಿಲ್ಲ. ಮಾಯೆ ಆವಾಗ ಬಚ್ಚಿಕೊಳ್ತಾ ಇದೆ. ಲಕ್ಷ್ಮಿ, ಇದೇನು ನಾನು ಕಳಿಸಿದ್ದ ನಾರಾಯಣ ವಾಪಸ್ ಬರಲಿಲ್ಲ, ಇನ್ನೂ ದೀಕ್ಷೆ ಕೊಟ್ಟಿದ್ದಾಗಿಲ್ವಾ, ಇವತ್ತು ಅದಾಗ್ಬಿಡಬೇಕು ಅಂತ ಇಮ್ಮಿಡಿಯೇಟಾಗಿ ಕಳಿಸ್ತಾಳೆ ಮೆಸೇಜ್, ಇವತ್ತು ನೀನು ವಾಪಸ್ ಬಾ, ಆಯಿತು ನಿಂದು, ಇವತ್ತು ಮುಗಿಯತ್ತೆ, ದರ್ಶನ ಕೊಡಬೇಕು. ತೀವ್ರವಾದ ಒಂದು ಆಸೆ ಹುಟ್ಟತ್ತೆ, ತಾಯಿ ನೋಡುವ ಆಸೆ. ಅಗಸ್ತ್ಯನಿಗೆ ಸ್ನಾನ ಮಾಡಿ ಬಂದು ಗುರು ಪಾದ ಹಿಡ್ಕೊಂಡು, ಇವತ್ತಿಗೆ ನನಗೆ ನಿಮಗೆ ಸೇವೆ ಮಾಡಿದ್ದೀನಿ, ಇವತ್ತು ನೀವು ಕೊಡಲೇಬೇಕು ದರ್ಶನ, ತಾಯಿನ ನನಗೆ ದರ್ಶನ ಮಾಡಿಸಿ, ರಹಸ್ಯವನ್ನು ಬಿವರಣೆ ಮಾಡಿ ಹೇಳಿ ಅಂತ ಕೇಳ್ತಾನೆ. ಇವನು ಕೇಳಲೇಬೇಕು, ಈ ದಿನ ಅವನು ಹೇಳಲೇಬೇಕು ಅಂತ ಸಂದರ್ಭ ಬಂತು. ಇದೊಂದು ಯೋಗ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಅವನು ಕಾಲನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದಾನೆ, ಗುರುಪಾದನ ಬಿಡೋದಿಲ್ಲ ನೀನು ಹೇಳೋವರೆಗೂ ಅಂತ. ಈಗ ಇವನಿಗೆ ಸ್ಫುರಣೆ ಆಯಿತು, ತಾನು ಯಾತಕ್ಕೆ ಬಂದಿದ್ದೀನಿ ಇಲ್ಲಿಗೆ ಅಂತ. ಲಕ್ಷ್ಮಿ ತನ್ನ ನಿಜವಾದ ಸ್ವರೂಪವನ್ನು ಯಂತ್ರ ರೂಪದಲ್ಲಿ ತೋರಿಸ್ತಾಳೆ. ಒಂದೊಂದು ಅಕ್ಷರವು ಆ ದೇವಿಯ ಮಂತ್ರ ಶರೀರದ ಅವಯವ. ದೇವಿ ಮಂತ್ರ ರೂಪದಲ್ಲಿ ಕಾಣಿಸ್ತಾಳೆ ಅಂದರೆ ಏನು, ಯಂತ್ರ ಪ್ಯಾಟ್ರನ್. ಪ್ರತಿಯೊಂದು ಅಕ್ಷರವು ಅವಳ ಮಂತ್ರ ಶರೀರದ ಅವಯವ. ಹೀಗೆ ಕ ಎ ಇ ಲ, ಹ್ರೀಂಕಾರದಲ್ಲಿ ಮೂರು ಗುಣಗಳು, ಮೂರು ಲೋಕಗಳು, ಮೂರು ಶಕ್ತಿಗಳು, ಮೂರರ ರಹಸ್ಯವೇ ಇದೆ. ಇದಕ್ಕೆ ತ್ರಿಪುರ ರಹಸ್ಯ ಅನ್ನೋ ಒಂದು ಗ್ರಂಥದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ, ಆಳವಾಗಿ ನಾವು ತಿಳ್ಕೋಬೋದು. ಹೀಗೆ ಕಾಯೆ ಈಲ ಹ್ರೀಂ, ಹಸಕ ಹಲ ಹ್ರೀಂ, ಸಕಲ ಹ್ರೀಂ. ಹ್ರೀಂನಲ್ಲಿ ಕಾಯೆ ಈಲದ ಒಳ ಅರ್ಥ ಇದೆ. ಎರಡನೇ ಪಾದದ ಹ್ರೀಂಕಾರದಲ್ಲಿ ಹಸಕಹಲದ ಸೂಕ್ಷ್ಮ ರೂಪ ಇದೆ. ಸಕಲ ಹ್ರೀಂ ಸೃಷ್ಟಿ ಸ್ಥಿತಿ ಲಯವನ್ನು ಹೇಳ್ತಾ ಇದೆ. ಲಕ್ಷ್ಮೀ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಪಾರ್ವತಿ, ಈ ಒಂದು ಪೂರ್ಣ ಒಂದು ಸ್ವರೂಪ ದೇವಿದು ಇದೆ ಇದರೊಳಗೆ. ಒಂದೊಂದೇ ಅಕ್ಷರಗಳನ್ನು ವರ್ಣನೆ ಮಾಡಿದಾಗ ದೇವಿಯ ಯಂತ್ರ ರೂಪ, ಆ ಮಂತ್ರ ಶರೀರ ಕಾಣಿಸ್ತಾ ಇದೆ. 15 ಆ ತಕ್ಷಣ 16 ರಹಸ್ಯ. ಇದು ದೇವಿನಲ್ಲಿ ಒಂದಾಗೋ ರಹಸ್ಯ, ಇದನ್ನು ಹೇಳ್ಕೊಡೋಕ್ಕಾಗಲ್ಲ, ಇದು ಅನುಭವದಲ್ಲಿ ಅವರವರೇ ಪಡೆಯುವಂಥದ್ದು. 16 ಏನು ಅಂತ ಕೇಳೋಷ್ಟರಲ್ಲಿ ಅಲ್ಲಿ ನಾರಾಯಣ ಲಕ್ಷ್ಮಿ ಜೊತೆಗೆ ಒಂದಾಗಿ ಹೊರಟೋಗಿದ್ದಾನೆ, ಅಂತರ್ಧಾನವಾಗಿದ್ದಾನೆ. ಇದು ಒಂದು ಪ್ರಶ್ನೆ ಆಯಿತು, ಏನು ಈ ವಿದ್ಯೆಯ ರಹಸ್ಯ, ಈ ಶ್ರೀ ವಿದ್ಯೆಯ ರಹಸ್ಯ ಏನು? ಇದು ಅಗಸ್ತ್ಯನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದು ಅವನು ಅದನ್ನು ಅವಲೋಕಿಸಿಕೊಂಡು ಅದನ್ನು ಹುಡುಕೊಂಡು ಹೋಗ್ತಾನೆ. ಈ ಒಂದು ಶ್ರೀ ವಿದ್ಯಾ ರಹಸ್ಯ, ಅವನಿಗೆ ದೇವಿ ದರ್ಶನ ಕೊಡ್ತಾಳೆ, 16 ಮಂತ್ರದ ರಹಸ್ಯ ಸಿಕ್ತು. ಇದನ್ನು ಷೋಡಶ ಕಲೆ ಅಂತ ಹೇಳ್ತಾರೆ. ಯಾರಿಗೆ 16 ಮಂತ್ರ ಸಿಕ್ತು, ಇಟ್ ರಿವೀಲ್ಸ್ ದಿ ಹೋಲ್ ಸೀಕ್ರೆಟ್ ಆಫ್ ದೇವಿ. ಇದೊಂದು ರಹಸ್ಯ. ಲಲಿತಾ ಸಹಸ್ರನಾಮ ನೀವು ಓದುವಾಗ ಒಂದೊಂದು ನಾಮವನ್ನು ಕೂಡ ಬಹಳ ನಿಷ್ಠೆಯಿಂದ, ತಾಯಿಯ ಹೆಸರು ಕೇಳಿ ಬಾಗಲು ತಟ್ಟದ ಹಾಗೆ ನೀವು ಬಾಗಲು ತಟ್ಟಬೇಕು. ಆಗ 16 ನಾಮದ ರಹಸ್ಯ ಲಲಿತಾ ಸಹಸ್ರನಾಮದಲ್ಲಿ, ಯಾವುದೋ ಒಂದು ನಾಮದಲ್ಲಿ ಯಾರು ಬೇಕಾದರೂ ಸಿಗ್ಬೋದು. ಈ 16 ರಹಸ್ಯ ಇದೆ, ಈ ಷೋಡಶ ಕಲೆಯ ರಹಸ್ಯ ಲಲಿತಾ ಸಹಸ್ರನಾಮದಲ್ಲಿ ಇದೆ. ಯಾರಿಗೆ ಯಾವ ನಾಮ ಒಲಿಯತ್ತೋ ಗೊತ್ತಿಲ್ಲ. ಅದರಿಂದ ನಾವು ಯಾವ ನಾಮನ ನಾವು ನಮ್ಮದನ್ನಾಗಿ ಮಾಡಿಕೊಳ್ಬೇಕು, ಎಲ್ಲವನ್ನೂ ಮುಟ್ಟಿ ನೋಡಬೇಕು, ಎಲ್ಲವನ್ನೂ ತಟ್ಟಿ ನೋಡಬೇಕು, ಎಲ್ಲದರಲ್ಲೂ ಕೂಡ ಅದೇ ಒಲಿಸ್ಕೊಳ್ಳೋಕೆ ನೋಡಬೇಕು. ಯಾವ ನಾಮ ಯಾರಿಗೂ ಒಲಿಯತ್ತೆ ಗೊತ್ತಿಲ್ಲ. ಆ ರೀತಿ 16ನೇದನ್ನು ನಾವೇ ಕಂಡ್ಕೋಬೇಕು. ಲಲಿತಾ ತ್ರಿಶತಿ ಯಾ 16ನೇ ಅಕ್ಷರಗಳು, ಈ ಅಕ್ಷರ ಏನಿದೆ ಅದು ನಾವು ಸಪ್ತಶತಿಯನ್ನು ಓದಿ ತಿಳ್ಕೋಬಹುದು. ದೇವಿ ಪಾರಾಯಣ ಮಾಡಿ ನಾವು ಅನುಭವವನ್ನು ಪಡ್ಕೊಳ್ಬಹುದು. ಚಂಡಿ ಪಾರಾಯಣ ಮಾಡಿ, ಲಲಿತೋಪಾಖ್ಯಾನ, ಇವೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು ಓದ್ತಾ 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 ದೇವಿನಲ್ಲಿ ಒಂದಾಗ್ತಾ 16ನೇ ರಹಸ್ಯ ನಮಗೆ ಸ್ಫುರಿಸ್ತಾ ಬರುತ್ತೆ. ಹೀಗೆ ತ್ರಿಶತಿ 15 ಅಕ್ಷರಗಳನ್ನು ಸರಿಯಾಗಿ ನಾವು ಮನನ ಮಾಡಿದಾಗ 16ನೇದು ತಿಳ್ಕೋಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿ ಹುಟ್ಟತ್ತೆ. ಆಸಕ್ತಿ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ನಮಗೆ ಗೋಚರವಾಗುತ್ತೆ, ಇಂಥದ್ರಲ್ಲಿ ನನಗಿದರಲ್ಲಿ ಸಿಗತ್ತೆ. ಹೀಗೆ ನಾವು ತಾಯಿಗೆ ನಿಕಟವಾಗಿ ಹತ್ತಿರವಾಗ್ತಾ ಹೋಗ್ತೀವಿ, ಹತ್ತಿರ ಆಗ್ತಾ ಹೋಗ್ತೀವಿ.
ಗಡಿಗೆಯ ಕಡೆದೆ ಹೃದಯದ ಗಡಿಗೆಯ ಕತ್ತೆ ನವನೀತ ಭಾವವ, ಕಡೆದೆ ಹೃದಯದ ಗಡಿಗೆಯ ಕತ್ತೆ ನವನೀತ ಭಾವವ, ಪುನೀತಳ ಕೃಷ್ಣ ಕೃಷ್ಣ, ಕಡೆದೆ ಹೃದಯದ ಗಡಿಗೆಯ ಕದ್ದೆ ನವನೀತ ಭಾವವ, ಪುನೀತಳಾದೆ ನಾನಿಂದು ಕೃಷ್ಣ 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 ಕೃಷ್ಣ.